श्री गुरुभ्यो नमः हरिः ओम् जलज्येष्ठ निभाकारम् जगदीश पदाश्रयम् जगदीतर विख्यातम् जगन्नाथ गुरुम् भजे हरिकथामृतसार गुरुगळ करुण दिन्दापनितु केळुवे परम भगवद् भक्तरिदनादरदि केळुवदु ಆರನೇದು ಬರ್ಸ್ಬೇಕಾ ಏಳನೇದು ಬರ್ಸ್ಬೇಕು ಬಿಂಬರೂಪನು ನಮ್ಮೊಳಗೆ ಬಿಂಬರೂಪಿಯಾದಂಥ ಶ್ರೀಹರಿಯೇ ಈ ತೆರದಿ ಹೇಗೆ ನಮ್ಮ ಶರೀರದಲ್ಲಿ ಸಪ್ತಧಾತುಗಳಲ್ಲಿ ಸಕಲ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲಿ ಆಯಾ ಅವಸ್ಥೆಗಳಲ್ಲಿ ನಡೆಯುವ ಮಾನಸಿಕ ವಾಚಿಕ ಕಾಯಿಕ ಸಕಲ ಕರ್ಮಗಳಲ್ಲಿ ಅಷ್ಟೇ ಅಲ್ಲದೆ ಆಯಾ ಕರ್ಮಗಳಲ್ಲಿ ಆಯಾ ಇಂದ್ರಿಯಗಳಿಂದ ಸ್ವೀಕರಿಸುವ ಸಕಲ ಪದಾರ್ಥಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ರಸಗಂಧಾದಿಗಳಲ್ಲಿ ಅನಂತ ರೂಪಗಳಿಂದ ಹೇಗೆ ವ್ಯಾಪಿಸಿ ಇದ್ದಾನೋ ಹಾಗೆ ಜಡ ಸಕಲ ಜಡಗಳಲ್ಲಿ ಒಂಬಸಿರ ಮೊದಲಾದ ಬಂಗಾರವನ್ನು ಧಾರಣೆ ಮಾಡಿದ ಅದಕ್ಕೆ ಹಿರಣ್ಯಗರ್ಭ ಅಂತ ಕರೆಸಿಕೊಂಡ ಬ್ರಹ್ಮ ಮೊದಲಾದ ಸಕಲ ಸುರರೊಳಗೆ ದೇವತೆಗಳೊಳಗೆ ఇంబుగొండిహను. ಸಂತೋಷದಿಂದ ನೆಲೆಸಿದ್ದಾನೆ. ಎಂದು ಈ ರೀತಿಯಾಗಿ ಅರಿದು ತಿಳ್ಕೊಂಡು ಧರ್ಮಾರ್ಥ ಕಾಮಗಳ ಧರ್ಮ ಅರ್ಥ ಕಾಮ ಈ ಮೂರರನ್ನು ಇಲ್ಲಿ ಧರ್ಮಾರ್ಥ ಕಾಮಗಳ ಹಂಬಲಿಸದೆ ಅಂತ ಹೇಳಿದ್ರು, ಧರ್ಮವನ್ನು ಹಂಬಲಿಸೋದು ಅಂದ್ರೆ ಏನು ಅಂತ ಪ್ರಶ್ನೆ ಬರುತ್ತೆ. ಧರ್ಮ ಹಂಬಲಿಸೋದು ಅಂದರೆ ಯಾವುದೋ ಫಲ ಪಡೆಯಲಿಕ್ಕಾಗಿ ಏನೋ ಮಾಡಬೇಕು ಅಂತ ಒದ್ದಾಟ. ದೇವರ ಕರುಣೆ ಪಡೆಯಬೇಕು ಅದೇ ಸಾಕು ಅಂತಲ್ಲದೆ ಏನೋ ಫಲ ಬರುತ್ತೆ, ಅದರಿಂದ ಏನೋ ಸುಖ ಸಿಗುತ್ತೆ, ಅದಕ್ಕಾಗಿ ಯಾತ್ರೆ ಮಾಡಬೇಕು. ಯಾತ್ರೆ ಮಾಡಿದರೆ ಏನೋ ದೊಡ್ಡ ಫಲ ಬರುತ್ತೆ, ಆ ಫಲದಿಂದ ನಮ್ಮನೆ ನಾವೆಲ್ಲ ಚೆನ್ನಾಗಿರಬಹುದು. ಯಾರೋ ಹೇಳಿದ್ರು ಯಾತ್ರೆ ಮಾಡಿದರೆ ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ, ಮಕ್ಕಳಾಗ್ತಾರೆ, ಅವರಿಗೆ ಇದು ಬರುತ್ತೆ ಅದು ಬರುತ್ತೆ, ಬಹುಮಾನ ಹೋಮ ಮಾಡಿದರೆ ಸೀಟು ಬರುತ್ತೆ. ಇವೆಲ್ಲ ಕಾಮ್ಯ ಕರ್ಮ ಏನಿದೆ ಒಂದನ್ನು ಬಯಸಿ ಅದಕ್ಕಾಗಿ ಧರ್ಮ ಮಾಡಿದ ಧರ್ಮ, ಹವಮಾನ ಹೋಮ ಧರ್ಮ, ತೀರ್ಥಯಾತ್ರೆ ಧರ್ಮ, ಅದನ್ನು ಹಂಬಲಿಸೋದು. ಯದ್ಯಪಿ ಧರ್ಮವನ್ನು ಹಂಬಲಿಸೋದು ತಪ್ಪು ಅಂತ ಹೇಳಿದ್ರೆ ಹಾಗಲ್ಲ, ಕಾಮ್ಯ ಕರ್ಮಕ್ಕಾಗಿ ಧರ್ಮವನ್ನು ಹಂಬಲಿಸೋದು ತಪ್ಪು. ಅದಕ್ಕೆ ಅದರಲ್ಲಿ ಬರ್ಕೊಂಡು ಧರ್ಮ ಹಂಬಲಿಸದೆ ಅಂದರೆ ಯಾವುದೋ ಒಂದು ಫಲದ ಬಯಕೆಯಿಂದ ಏನೇನು ವ್ರತಾದಿಗಳ ಅನುಷ್ಠಾನ ಮೊದಲಾದ ಹಂಬಲ ಪಡುವುದು ಬೇಡ. ಆದರೆ ಕೇವಲ ಭಗವತ್ ಪ್ರೀತಿಗಾಗಿ ವ್ರತಾದಿಗಳು ಮೊದಲಾದ ಧರ್ಮವನ್ನು ಮಾಡಬೇಕೆಂಬ ಹಂಬಲ ವಿಹಿತ ಅದು ಇರಲೇಬೇಕು. ಬೇರೇನನ್ನೋ ಬಯಸಿ ಅದಕ್ಕಾಗಿ ಧರ್ಮದ ಹಂಬಲ ನಿಷಿದ್ಧ. ಅರ್ಥ ಹಂಬಲಿಸದೆ ಎರಡನೇ, ಹೆಂಡತಿ ಮಕ್ಕಳು ಮೊದಲಾದ ಸಕಲರಲ್ಲಿ ಭಗವಂತ ಇದ್ದಾನೆ ಎಂದು ತಿಳಿದು ಆ ಭಗವಂತನ ಪ್ರೀತ್ಯರ್ಥ ಅರ್ಥದ ಹಂಬಲ ವಿಹಿತ. ಕೇವಲ ಭೋಗಕ್ಕಾಗಿ ಅರ್ಥವನ್ನು ಅಂದರೆ ದುಡ್ಡನ್ನು ಪದಾರ್ಥಗಳನ್ನು ಹಂಬಲಿಸುವುದು ನಿಷಿದ್ಧ. ಕಾಮದ ಹಂಬಲ ಭಗವಂತನ ಪ್ರತಿಮೆಗಳೆಂದು ತಿಳಿದು ಅವರಿಗೆ ತನ್ನವರಿಗೆ ಅದು ಕೊಡಬೇಕು ಇದು ಕೊಡಬೇಕು ಎಂದು ಬಯಕೆ, ಅದರ ಹಂಬಲ ವಿಹಿತ. ದೇವರನ್ನ ಮರೆತು ಕೇವಲ ತನ್ನವರೆಂಬ ಭಾವನೆಯಿಂದ ನಾನಾ ಬಯಕೆಗಳು ಅದರ ಹಂಬಲ ನಿಷಿದ್ಧ. ಈ ರೀತಿಯಾಗಿ ಹಂಬಲಿಸದೆ ವಿಶ್ವ ಕುಟುಂಬಿ ನಾಲ್ಕು ಜನ ಇರುವ ನಮ್ಮ ಕುಟುಂಬದ ಬಗ್ಗೆ ನಮಗೇನೆ ಎಚ್ಚರ ಇರುವಾಗ ಕಾಳಜಿ ಪಡುವಾಗ ವಿಶ್ವ ಕುಟುಂಬಿ ಜಗತ್ತೇ ಕುಟುಂಬವಾಗಿ ಇರತಕ್ಕಂಥ ಎಲ್ಲರ ಒಡೆಯನಾದ ಶ್ರೀಹರಿ ಯಾರ್ಯಾರಿಗೆ ಯಾವ ಯಾವ ಕಾಲದಲ್ಲಿ ಏನೇನು ಕೊಡಬೇಕೆಂದು ಸಂಕಲ್ಪ ಮಾಡಿರ್ತಾನೋ ಅವರವರ ಯೋಗ್ಯತಾನುಸಾರವಾಗಿ ವೈಷಮ್ಯ ಇಲ್ಲದೆ ಎಲ್ಲವನ್ನು ಕೊಟ್ಟೇ ಕೊಡುತ್ತಾನೆ. ಅವನನ್ನು ಸದಾ ಆದರಪೂರ್ವಕ ನೆನೆಯುವುದೇ ಪ್ರಧಾನ ಸಾಧನೆ. ಅದಕ್ಕೆ ಬೇಕಾಗಿದ್ದು ನಾವು ಬದುಕಿರುವುದು ಅದಕ್ಕೆ ಬೇಕಾಗಿದ್ದು ಹೊಟ್ಟೆ ತುಂಬ ಅನ್ನ, ಮೈ ತುಂಬ ವಸ್ತ್ರ. ಇರಲಿಕ್ಕೊಂದು ಜಾಗ, ಇಷ್ಟಕ್ಕಿಂತ ದೇವರನ್ನು ನಾವಾಗಿ ಏನೂ ಕೇಳದೆ ಶ್ರೀಹರಿ ನಮ್ಮ ಕರ್ಮಾನುಸಾರ ಬದುಕಲಿಕ್ಕೆ ಕೊಟ್ಟ ಅಂತ ಅಲ್ಲಿದೆ. ಕೊಟ್ಟ ಅಂದ್ರೆ ಅನುಗ್ರಹಿಸಿದ, ಕಣಾನ್ನ ನುಚ್ಚು ಅಕ್ಕಿ, ಅದರಿಂದ ಮಾಡಿದ ಅನ್ನ, ಕುತ್ಸಿತ ಹರೆದ ಕಂಬಳಿಯೇ ಹೊದೆಯಲಿಕ್ಕೆ ಬೇಕಾದ ವಸ್ತ್ರವೇ ಸೌಭಾಗ್ಯವೆಂದು ಅಖಿಲ ಸಂಪತ್ತು ಎಂದು ತಿಳಿದು ಇಲ್ಲಿ ಇನ್ನೊಂದು ಅರ್ಥ ಬರ್ಕೊಳ್ಳಿ. ಕಣಾನ್ನ, ಕಣಾನ್ನ ಅಂದರೆ ಅನ್ನ ಎರಡು ರೀತಿ, ಅನ್ನ ಎರಡು ರೀತಿ. ಶರೀರ ಪೋಷಣೆಗೆ ಬೇಕಾದ ಅನ್ನ ಒಂದು, ಅದು ನುಚ್ಚಿನ ಅನ್ನಾದರೂ ಅಡ್ಡಿ ಇಲ್ಲ. ಎರಡನೆಯದು ಜೀವನ ಬೆಳವಣಿಗೆಗೆ ಬೇಕಾದ ಸಾಧನ ಜ್ಞಾನ ಎಂಬ ಅನ್ನ. ಈ ಅನ್ನವು ನಮಗೆ ಯಾವ ಕಾಲದಲ್ಲಿ ಎಷ್ಟೆಷ್ಟು ಜ್ಞಾನಾದಿಗಳನ್ನು ಕೊಡ್ತಾನೋ ಅದನ್ನು ಕೊಟ್ಟದ್ದಕ್ಕೆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸೌಭಾಗ್ಯವೆಂದು ಅವನನ್ನು ನೆನೆಯುವುದೇ ಸೌಭಾಗ್ಯವೆಂದು ಅವನಂಗ್ರಿಗಳ ಆ ಬಿಂಬಮೂರ್ತಿಯ ಪಾದಾರವಿಂದವನ್ನು ಭಜಿಸು. ಭಕ್ತಿಪೂರ್ವಕ ಚಿಂತಿಸು. ಎಂದು ದಾಸರ ತಾತ್ಪರ್ಯ. ವೇಣುಗೋಪಾಲದಾಸರ ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಭಿನ್ನರಹಿತ ಅಖಿಲ ಜಗದ ಅಂತರ್ಯಾಮಿ ಎಂದು ಚಿಂತಿಸುತ್ತ ಬ್ರಹ್ಮಾಂಡದ ಹೊರಗೂ ಒಳಗೂ ಪಿಂಡಾಂಡದ ಒಳಗೂ ಹೊರಗೂ ವ್ಯಾಪ್ತನಾದ ಭಗವಂತನನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಪರಮಾರ್ಚನವೆಂದು ತಿಳಿದು ಯದೃಚ್ಛಾಲಾಭದಿಂದ ತೃಪ್ತನಾಗಿ ಇರುವುದೇ ಬಾಳಿದುದಕ್ಕೆ ಫಲವೆಂದು ದಾಸರ ಹೃದಯ. ಅಲ್ಲಿ ವಿಶೇಷ ಅಂತ ಮತ್ತು ಬರ್ಬೋದು. ಜಡಗಳು ಮೂರು ವಿಧ. ನಿತ್ಯವಾದ ಜಡ, ಅನಿತ್ಯವಾದ ಜಡ, ನಿತ್ಯಾನಿತ್ಯವಾದ ಜಡ. ಇದರಲ್ಲಿ ಸತ್ವಗುಣ, ರಾಜಸ ಗುಣ, ತಾಮಸ ಗುಣದ ಬಿಂದುಗಳು ಅವುಗಳಿಂದ ಏರ್ಪಟ್ಟ ಇಪ್ಪತ್ನಾಲ್ಕು ತತ್ವಗಳು ಅಪರಿಚ್ಛಿನ್ನವಾದ ಅಂದರೆ ಸರ್ವತ್ರ ವ್ಯಾಪಿಸಿದ ಅವ್ಯಾಕೃತಾಕಾಶ ಅನಾದಿ ನಿತ್ಯವಾದ ಅನಂತ ವೇದಗಳು ಅಜಾದಿ ಐವತ್ತೊಂದು ವರ್ಣಗಳು ಇವು ನಿತ್ಯ ಜಡಗಳು. ಇನ್ನ ಅನಿತ್ಯ ಜಡ ಬ್ರಹ್ಮಾಂಡದ ಹೊರಗೆ ಆವರಣಗಳು, ಪುರಾಣಾದಿಗಳು, ಸೃಷ್ಟಿಕಾಲಕ್ಕೆ ಏರ್ಪಟ್ಟ ಪರಮಾಣುಗಳು, ಪರಮಾಣುಗಳು ಲವ ತ್ರುಟಿ ಅನಂತವಾದ ಕಾಲ ಇವೆಲ್ಲವೂ ಕೂಡ ಅನಿತ್ಯ ಜಡಗಳು. ಇನ್ನ ನಿತ್ಯಾನಿತ್ಯ ಜಡಗಳು, ಶಬ್ದ ಮೊದಲಾದವು, ಇವುಗಳಲ್ಲಿ ಭಗವಂತ ವ್ಯಾಪಿಸಿದ್ದಾನೆಂದು ನಿತ್ಯ ಚಿಂತನೆ ಮಾಡಬೇಕೆಂದು ತಾತ್ಪರ್ಯ. ವಾರಿಯೊಳಗಿಪ್ಪತ್ತು, ಇಪ್ಪತ್ತು ನಾಲ್ಕು, ಮೂರೆರಡು, ಸಾವಿರದ ಮೇಲ್ ಮುನ್ನೂರು, ಹದಿನೇಳನಿಪ ರೂಪವು ಶ್ರೀ ತುಳಸಿದಳದಿ, ನೂರ ಅರವತ್ತೊಂದು ಪುಷ್ಪದಿ, ಮೂರಧಿಕ ದಶ ದೀಪದಳು, ನಾನೂರು ಮೂರು ಸುಮೂರ್ತಿಗಳು, ಗಂಧದೊಳಗಿರುತಿಹವು. ಇಲ್ಲಿ ಹೇಳ್ತಾ ಇದ್ದಾರೆ, ಆಯಾ ಪದಾರ್ಥಗಳಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ದೇವರಿಗೆ ಕೊಡಿ. ತುಳಸಿ ಕೊಟ್ಟವು, ಕೊಟ್ಟರೆ ತುಳಸಿಯಲ್ಲಿರುವ ಭಗವದ್ ರೂಪಗಳು ಚಿಂತನೆ ಮಾಡಿ ಆ ರೂಪಗಳಿಗೂ ಪ್ರತಿಮಾಗತ ರೂಪಕ್ಕೂ ನಮ್ಮ ಬಿಂಬ ರೂಪಕ್ಕೂ ಐಕ್ಯ. ಗಂಧ ಕೊಟ್ರ ಗಂಧದಲ್ಲಿರುವ ರೂಪಕ್ಕೂ ಪ್ರತಿಮಾಗತ ರೂಪಕ್ಕೂ ನಮ್ಮ ಹೃದಯದಲ್ಲಿರುವ ರೂಪಕ್ಕೂ ಐಕ್ಯ. ನಿರ್ಮಾಲ್ಯಾಭಿಷೇಕ ಮಾಡಿದ್ರ ಆ ನೀರಿನಲ್ಲಿ ದೇವರಿಗೂ ನಮ್ಮ ಬಿಂಬಕ್ಕೂ ಐಕ್ಯ. ಈ ತರ ಮಾಡ್ತಾನೇ ಇಲ್ಲ. ನೈವೇದ್ಯ ಕಾಲಕ್ಕೆ ಮಾತ್ರ ಮಾಡ್ತಾ ಇದೆ, ಮತ್ತೆ ಅದ್ಯಾಕೆ ಮಾಡಬೇಕು, ಇದ್ಯಾಕೆ ಬಿಡಬೇಕು ಅಂತ ಎಲ್ಲರೂ ಮಾಡಬೇಕು. ನಿಯಮ ದೇವರಿಗೆ ಏನು ಕೊಡಲಿಕ್ಕೆ ಹೋದ್ರು ಅಲ್ಲಿರುವ ಜಡವಾದ್ದನ್ನ ಕೊಡಲೇಬಾರದು. ಕೊಟ್ರೆ ಇವ ಜಡವನ್ನ ತಿಂತಾನೆ ಎಂಬ ಬೈಯನ್ನ ನಾವು ದೇವರು ಕೊಟ್ಟಂಗ ಆಗುತ್ತೆ. ಹಾಗಾದರೆ ಅಲ್ಲಿರತಕ್ಕಂಥ ಭಗವದ್ ರೂಪವನ್ನೇ ದೇವರಿಗೆ ಐಕ್ಯ ಚಿಂತನೆ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾದರೆ ವಾರಿಯಲಿ ಅಂದ್ರೆ ನೀರಿನೊಳಗೆ ಎಷ್ಟು ರೂಪಗಳಿವೆ? ಇಪ್ಪತ್ತು ನಾಲ್ಕು. ಅಲ್ಲಿ ವಾರಿ ಅಂದಾಗ ಲೆಕ್ಕ ಮಾಡಿ ಆ ಸಂಖ್ಯಾ ಪ್ರಕಾರ ಅಕ್ಷರದಲ್ಲಿ ನಾಲ್ಕು, ಯ ರ ಲ ವ ಅಂತ ಹೇಳಿದಾಗ ರ ಅಂಬುದು ಎರಡು, ಇ ಅಂದಾಗ ಅ ಇ ಅಂತ ಹೇಳಿದಾಗ ಅಲ್ಲೇನಾಗುತ್ತೆ, ಅ ಇ ಅಂತ ಬರುತ್ತೆ, ಅಂದ್ರೆ ನಾಲ್ಕು ಅಂತ ಎರಡು ಸೇರಿದಾಗ ವಾರಿ ಅಂತ. ರಿ ಎಂಬುದು ನಾಲ್ಕು ಬಂತು, ವ ಅಂತ ಹೇಳಿದಾಗ ಯ ರ ಲ ವ ನಾಲ್ಕು, ರಿ ಅಂದ್ರೆ ಎರಡು, ಇಪ್ಪತ್ತು ನಾಲ್ಕು. ರಿ ವಾರಿ ಅಂದಾಗ ರಿ ಅಂದ್ರೆ ರಿ ಅಂತ ಹೇಳಿದಾಗ ಎರಡು ಪ್ರಕಾರ, ಯ ರ ಅಂತಂದಾಗ ರ ಎರಡು, ವ ಅಂದಾಗ ನಾಲ್ಕು, ಅವಾಗ ಏನಾಯ್ತು ಇಪ್ಪತ್ತು ನಾಲ್ಕು, ಅಂಕಾರ ವಾಮತೋಗತಿ ಅಂತ ಹಾಗಾಗ. ಆದರೆ ಅಲ್ಲಿ ಪ್ರಶ್ನೆ ಕೆಲವರು ತಿಳ್ಕೊಂಡಿರೋದೇನು ಅಂದ್ರೆ ಆ ಶಬ್ದ ಏನಿದೆ ಅದರೊಳಗೆ ಇಪ್ಪತ್ತು ನಾಲ್ಕು ರೂಪಗಳಿವೆ ಅಷ್ಟೇ ಹೊರತು ನೀರಿನೊಳಗೆ ಅಷ್ಟಿಲ್ಲ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಅದು ನೀರಿಗೆ ಹೆಸರೇನು ವಾರಿ ಅಂತ, ಆ ವಾರಿ ಎಂಬ ಹೆಸರಲ್ಲಿ ಇಪ್ಪತ್ತು ನಾಲ್ಕು ರೂಪಗಳಿವೆ ಅಕ್ಷರದಲ್ಲಿ ಇಲ್ಲಿಲ್ಲ ಅಂತ. ಹಾಗಲ್ಲ, ಪದಾರ್ಥದಲ್ಲಿ ಎಷ್ಟು ರೂಪಗಳಿರುತ್ತೋ ಆ ರೂಪಗಳಿಗೆ ತಕ್ಕಂತ ಹೆಸರು ಬಂದಿರುತ್ತೆ. ಅದಕ್ಕೆ ರೂಪಗಳಿಗೆ ತಕ್ಕಂತ ಸಂಸ್ಕೃತದ ಹೆಸರು, ಆ ಹೆಸರನ್ನು ನಾನು ನೋಡಿದ ಕಾಲಕ್ಕೆ ಈ ಪದಾರ್ಥದಲ್ಲಿ ಇಷ್ಟು ರೂಪ ಅಂತ ನೆನಪಾಗುತ್ತೆ ನಮಗೆ. ಹೇಗೆ ಹುಟ್ಟಿದಾಗ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಆ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಆ ನಕ್ಷತ್ರಕ್ಕೆ ಯಾವ ಅಕ್ಷರಗಳಿರುತ್ತೋ ಆ ಅಕ್ಷರ ಪ್ರಕಾರ ಹೆಸರಿಡುತ್ತಾರೆ. ಚೂಚೆ ಲೋಲ ಅಂತೇಳಿ ಆ ಅಕ್ಷರಗಳೆಲ್ಲ ಬರುತ್ತೆ. ಇವಾಗ ತಪ್ಪಿ ಹೋಗಿದೆ, ಅದು ಇರ್ತಾರೆ ಬಹಳ ದಿನ. ಹಿಂದಿನ ಕಾಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅದರಲ್ಲೂ ಕೂಡ ನಾವೇನ್ ಮಾಡ್ತೀವಿ, ನಕ್ಷತ್ರನಾಮ ಅಂತ ಆ ನಕ್ಷತ್ರದಿಂದ ಸೂಚಿತವಾದ ಅಕ್ಷರ ಇರುವಂತ ಹೆಸರಿಟ್ಟು ಕರೆಯಲ್ಲ, ವ್ಯವಹಾರ ನಾಮ ಇಟ್ಕೊಳ್ತಾ ಹೋಗ್ತೀವಿ. ರಹಸ್ಯ ಗೊತ್ತಿದ್ದವರು ಏನು ಮಾಡುತ್ತಾರೆ ಅಂದರೆ ಆ ನಕ್ಷತ್ರಕ್ಕೆ ಏನ್ ಅಕ್ಷರ ಸೂಚನೆ ಇರುತ್ತಲ್ಲ ಅದರಿಂದ ಬಂದ ಹೆಸರೇ ವ್ಯವಹಾರಕ್ಕೂ ಇಟ್ಟರೆ ಆ ವ್ಯಕ್ತಿ ತುಂಬಾ ಮೇಲಕ್ಕೆ ಬರ್ತಾನೆ, ಆ ವ್ಯಕ್ತಿ ತುಂಬಾ ಮೇಲಕ್ಕೆ ಬರ್ತಾನೆ. ಅದಕ್ಕೆ ಗೊತ್ತಿದ್ದವರು ಏನ್ ಮಾಡುತ್ತಾರೆ ಹಳೆಯವರು ಅಂದ್ರೆ ಆ ಅಕ್ಷರದಿಂದಲೇ ಹೆಸರಿರುವಂತೆ ಮಾಡಿಬಿಡುತ್ತಾರೆ. ಎರಡು ಪ್ರಯೋಜನ, ಆ ಅಕ್ಷರದಲ್ಲಿ ಭಗವದ್ ರೂಪ, ಆ ನಕ್ಷತ್ರಕ್ಕೆ ನಿಯಾಮಕವಾದ ಭಗವದ್ ರೂಪ ಆ ಅಕ್ಷರದಲ್ಲಿದ್ದು ಕರೆದಾಗೆಲ್ಲ ಅವನಲ್ಲಿ ಒಳ್ಳೆ ಗುಣ ಪ್ರಕಟ ಆಗಿ ಉದ್ಧಾರ ಆಗ್ತಾನೆ. ಇದೊಂದಾದರೆ ಒಂದು ವೇಳೆ ಅವರು ಜಾತಕವೇ ಕಳ್ಕೊಂಡ್ರು ಕೂಡ ಅವ್ರ ಹೆಸರೊಂದಿದ್ರೆ ಸಾಕು, ಮೊದಲ ಅಕ್ಷರ ನೋಡುತ್ತಾರೆ, ಆ ನಕ್ಷತ್ರ ಗೊತ್ತಾಗುತ್ತೆ, ಆ ಪ್ರಕಾರ ಆದ್ರೂ ಚೂರು ತಿಳ್ಕೊಳ್ಳಿಕ್ಕಾಗುತ್ತೆ ಅಂತ ಹೇಳ್ತು. ಹೌದಾ? ಹಾಗಾದರೆ ಆ ಹೆಸರು, ಹೆಸರಿಂದಾಗಿ ಅವನಿಗೆ ನಕ್ಷತ್ರ ಬರಲಿಲ್ಲ, ನಕ್ಷತ್ರಕ್ಕೆ ತಕ್ಕಂತೆ ಹೆಸರು ಬಂತು. ಹಾಗೆ ಪದಾರ್ಥದಲ್ಲಿ ದೇವರ ರೂಪಗಳೆಷ್ಟಿವೆ ಆ ರೂಪಗಳಿಗೆ ತಕ್ಕಂತೆ ಅಕ್ಷರ ಬಂತು, ಅಲ್ಲಿ ವ್ಯವಹಾರ ಬಂತು. ಅದಕ್ಕೆ ನೀರಿನಲ್ಲಿ 24, ಇನ್ನ 3,200 ಅಂದ್ರೆ 5,000, 3,200 ಮೇಲ್ 317 ರೂಪದಿ, 5,317 ರೂಪದಲ್ಲಿ ಶ್ರೀ ತುಳಸಿ ದಳದಿ, ತುಳಸಿ ದಳದಲ್ಲಿದ್ದಾರೆ. ಇನ್ನ ಪುಷ್ಪದಲ್ಲಿರುವ ರೂಪಗಳೆಷ್ಟು ಅಂದ್ರೆ 161 ಪುಷ್ಪದಿ. ಹೌದು, ನಿಮ್ ಕೈಲೇ ವರಮಹಾಲಕ್ಷ್ಮಿ ಪೂಜಾ ಆಗುತ್ತೆ, ಆ ಪೂಜಾ ಆಗುವಾಗ ಹೂವು ಹಾಕುವಾಗ ಚಿಂತನೆ ಬಂತಾ ನಿಮಗೆ? ಬಂದಿದ್ರೆ ಸರಿ, ಬರಲ್ಲ, ಗಡಿಬಿಡಿ ಗಡಿಬಿಡಿ ಇರುತ್ತೆ, ಆ ಹೂ ಹಾಕಿ ಮುಗಿದ ಮೇಲೂ ಬರಲ್ಲ. ಈ ಕಾಮ ಕೂತ್ಕಾಲಕ್ಕೆ ಎಲ್ಲ ನೆನಪಾಗ್ತಾ ಇರುತ್ತೆ, ಅವಾಗ ಬರಬೇಕಂತೆ. ಅದಕ್ಕೆ 161 ಪುಷ್ಪ. ನಂತರ 3 ದೀಪಗಳು, ದೀಪಗಳನ್ನು ಕೊಟ್ಟಾಗ ಭಗವಂತನಿಗೆ, ಆರತಿ ಮಾಡಿದಾಗ 13 ರೂಪಗಳು ಭಗವಂತನಿಗೆ ಸೇರತಾ ಇವೆ ಅಂತ. ಇನ್ನ 403 ಸುಮೂರ್ತಿಗಳು ಗಂಧದೊಳಗಿರುತ್ತಿಹವು, ಗಂಧದೊಳಗೆ 403 ಸುಮೂರ್ತಿಗಳಿವೆ ಎಂಬುದನ್ನ ಚೆನ್ನಾಗಿ ತಿಳಿದು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಪದಾರ್ಥ ಮಾತ್ರ ಅಲ್ಲ, ಪದಾರ್ಥಗತ ಭಗವತ್ ರೂಪಗಳನ್ನ ಚಿಂತನೆ ಮಾಡ್ತಾ 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 ಹೋದರೆ ಎಂದಿಗಾದರೂ, ಎಷ್ಟು ಜನ್ಮಗಳಿಗೂ ಗೊತ್ತಿಲ್ಲ, ಈ ಜನ್ಮ ಕೊಡ್ತಾನೋ ಕೊಡಲ್ಲ ಅಂತ ಏನೂ ಇಲ್ಲ, ಏನೋ ಎಲ್ಲಾ ಜನ್ಮಗಳಲ್ಲಿ ಚಿಂತನೆ ಮಾಡಿ ಮಾಡಿ ಬಂದಿದ್ದೀವೋ ಏನೋ ಗೊತ್ತಿಲ್ಲ. ನಾವು ಏನಾದ್ರೂ ಹೇಳಿದ್ರೆ ಅಯ್ಯೋ ಎಷ್ಟು ಜನ್ಮಕ್ಕಾಗ್ಬೇಕೋ ಏನೋ, ಎಷ್ಟನೇ ಜನ್ಮ ಅಂತ ನಾವು ಗೊತ್ತಾ? ಗೊತ್ತಿಲ್ಲಲ್ಲ. ಎಷ್ಟನೇ ಜನ್ಮಕ್ಕಾಗುತ್ತೋ ಏನೋ ಅಂತ ಕ್ಯಾಶುವಲ್ ಆಗಿ ತೆಗೆದಾಗ್ಬಿಟ್ಟು ಚಿಂತನೆ ಮಾಡದೆ ಹೋಗೋದು ಒಳ್ಳೇದಾ? ಇದು ಎಷ್ಟನೇ ಜನ್ಮನೋ ಏನೋ ಮಧ್ಯದಲ್ಲಿ ಚಿಂತನೆ ಮಾಡಿ ಬಿಡೋಣ, ಬೇಗ ಬರುತ್ತೇನೋ ಅಂತ ಆಸೆ ಇಟ್ಕೊಳ್ಳೋದು ತಪ್ಪ. ಹೌದಲ್ವ? ಆ ಚಿಂತನೆ ಮಾಡಿದರೆ ಏನಾಗುತ್ತೆ? ನಮ್ಮಲ್ಲಿ ಸನ್ನಿಧಾನ ದೇವರದ್ದು ಬೆಳೆಯುತ್ತೆ, ನಮ್ಮಲ್ಲಿ ದೇವರ ಸನ್ನಿಧಾನ ಬೆಳೆದು ಅಲ್ಲಲ್ಲಿ ಚಿಂತನೆ ಮೊದಲು ಪ್ರಯತ್ನದಿಂದ ಬಂದರೆ ಕೊನೆಗೆ ಅಪ್ರಯತ್ನವಾಗಿ ಎಲ್ಲಾ ಕಡೆ ದೇವರ ಚಿಂತನೆ ಬರುವಂತಹ ಕರುಣೆ ಭಗವಂತ ಮಾಡುತ್ತಾನೆ. ಈ ಚಿಂತನೆಯನ್ನು ಮಾಡಿ ಅಂತ ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಬಲಿಗೆ ಶ್ರೀಕೃಷ್ಣ ಅರ್ಪಣೆ.